ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತೆ ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂದಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ನಮ್ಮ ಹಿಂದಿನ ಪಾಠದಲ್ಲಿ ಹೇಗೆ ಫರೋಹನು ದೇವರ ವಿರುದ್ಧವಾಗಿ ಹೋರಾಡುವುದಕ್ಕೆ ಪ್ರಯತ್ನಿಸಿದನೆಂಬುದನ್ನು ನಾವು ನೋಡಿಕೊಂಡೆವು. ಐಗುಪ್ತದಲ್ಲಿ ಗುಲಾಮರಾಗಿದ್ದ ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡುವುದಕ್ಕೆ ದೇವರು ಉದ್ದೇಶಿಸಿದ್ದನು. ಆದರೆ ಐಗುಪ್ತದ ಅರಸನು ಅವರನ್ನು ತನ್ನ ಗುಲಾಮರನ್ನಾಗಿ ಇಟ್ಟುಕೊಳ್ಳುವುದಕ್ಕೆ ನಿಶ್ಚಯಪಡಿಸಿಕೊಂಡಿದ್ದನು. ಹೇಗೂ ಒಂದು ಮೊಟ್ಟೆಯು ಒಂದು ಬಂಡೆಯೊಂದಿಗೆ ಹೋರಾಡುವುದಕ್ಕಾಗುವುದಿಲ್ಲ. ಹಾಗಾಗಿ ಮೋಶೆ ಮತ್ತು ಆರೋನರ ಮೂಲಕವಾಗಿ ದೇವರು ಹೇಗೆ ಐಗುಪ್ತದ ಮೇಲೆ 9 ಭಯಂಕರವಾದ ಉಪದ್ರವಗಳನ್ನು ತಂದನೆಂಬುದನ್ನು ನಾವು ನೋಡಿಕೊಂಡಿದ್ದೇವೆ. ಆದಾಗ್ಯೂ ಫರೋಹನು ದೇವರ ಮಾತಿಗೆ ವಿಧೇಯನಾಗಿ ಇಸ್ರಾಯೇಲರು ತನ್ನ ದೇಶವನ್ನು ಬಿಟ್ಟು ಹೋಗುವಂತೆ ಅಪ್ಪಣೆ ಕೊಡುವುದಕ್ಕೆ ಈ ಎಲ್ಲಾ ಅದ್ಭುತ ಕಾರ್ಯಗಳು ಮತ್ತು ಸೂಚಕ ಕಾರ್ಯಗಳು ಕಾರಣವಾಗಲಿಲ್ಲ. ಈ ದಿನ ನಾವು ಕಥೆಯನ್ನು ಮುಂದುವರಿಸಿ ದೇವರು ಫರೋಹನ ಮೇಲೆ ಕೊನೆಯ ಅಂದರೆ 10ನೇ ಉಪದ್ರವವನ್ನು ಹೇಗೆ ತಂದನು ಮತ್ತು ಅದರಿಂದ ಇಸ್ರಾಯೇಲರು ಐಗುಪ್ತದಿಂದ ಹೊರಡುವುದಕ್ಕೆ ಫರೋಹನು ಅಪ್ಪಣೆ ಕೊಟ್ಟದ್ದನ್ನು ನಾವು ನೋಡಿಕೊಳ್ಳೋಣ. ನಮ್ಮ ಹಿಂದಿನ ಪಾಠದಲ್ಲಿ 9ನೆಯ ಉಪದ್ರವದ ನಂತರ ಫರೋಹನು ಮೋಶೆ ಆರೋನರಿಗೆ, ನನ್ನ ಬಳಿಯಿಂದ ಹೊರಟು ಹೋಗು, ಇನ್ನು ಮುಂದೆ ನನ್ನ ಮುಖದೆದುರಿಗೆ ಬರಲೇಕೂಡದು, ಎಚ್ಚರ, ತಿರುಗಿ ಸನ್ನಿಧಿಗೆ ಬಂದರೆ ಮರಣದಂಡನೆ ಆಗುವುದು ಎಂದು ಹೇಳಿದ್ದನ್ನು ಕೂಡ ನಾವು ಕೇಳಿಸಿಕೊಂಡಿದ್ದೇವೆ. ಈಗ ನಾವು 11ನೆಯ ಅಧ್ಯಾಯವನ್ನು ಓದಿಕೊಳ್ಳೋಣ ಮತ್ತು ಮೋಶೆ ಬಾಯಿಂದ ಮೂಲಕವಾಗಿ ದೇವರು ತಾನೇ ಹೇಗೆ ಫರೋಹನಿಗೆ ಉತ್ತರ ಕೊಟ್ಟದ್ದೆಂಬುದನ್ನು ಕೇಳಿಸಿಕೊಳ್ಳೋಣ. ವಾಕ್ಯವು ಹೀಗೆ ಹೇಳುತ್ತದೆ, ಮೋಶೆ ಫರೋಹನಿಗೆ, ಯಹೋವನು ಅಪ್ಪಣೆ ಮಾಡುವುದೇನೆಂದರೆ, ನಾನು ಮಧ್ಯರಾತ್ರಿಯಲ್ಲಿ ಐಗುಪ್ತರ ನಡುವೆ ಹಾದು ಹೋಗುವೆನು. ಆಗ ಸಿಂಹಾಸನದ ಮೇಲೆ ಕೂತಿರುವ ಫರೋಹನ ಚೊಚ್ಚಲ ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಹಿಂದೆ ಕೂತಿರುವ ದಾಸಿಯ ಚೊಚ್ಚಲು ಮಗುನವರೆಗೆ ಐಗುಪ್ತ ದೇಶದಲ್ಲಿ ಚೊಚ್ಚಲು ಮಕ್ಕಳೆಲ್ಲರೂ ಸಾಯುವರು, ಪಶುಗಳಲ್ಲೂ ಚೊಚ್ಚಲಾದವುಗಳೆಲ್ಲವೂ ಸಾಯುವವು. ಆಗ ಐಗುಪ್ತ ದೇಶದಲ್ಲೆಲ್ಲ ದೊಡ್ಡ ಗೋಳಾಟ ಉಂಟಾಗುವುದು. ಅಂತಹ ಗೋಳಾಟ ಈವರೆಗೆ ಎಂದಿಗೂ ಆಗಿಲ್ಲ, ಮುಂದೆಯೂ ಆಗುವುದಿಲ್ಲ. ಆದರೆ ಐಗುಪ್ತರಿಗೂ ಇಸ್ರಾಯೇಲರಿಗೂ ಯಹೋವನು ವ್ಯತ್ಯಾಸ ಮಾಡಿದನೆಂಬುದು ನಿಮಗೆ ತಿಳಿಯುವಂತೆ ಇಸ್ರಾಯೇಲರಲ್ಲಿಯೂ ಮನುಷ್ಯರ ಮೇಲಾಗಲಿ ಪಶುಗಳ ಮೇಲಾಗಲಿ ಒಂದು ನಾಯಿಯಾದರೂ ಬೊಗಳುವುದಿಲ್ಲ. ಆಗ ನಿನ್ನ ಪರಿವಾರದವರಾದ ಇವರೆಲ್ಲರೂ ನನ್ನ ಬಳಿಗೆ ಬಂದು ಅಡ್ಡಬಿದ್ದು, ನೀನು ನಿನ್ನ ಅಧೀನದಲ್ಲಿರುವ ಜನರೆಲ್ಲರೂ ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಬೇಡುವರು. ಆಮೇಲೆ ನಾನು ಹೊರಟು ಹೋಗುವೆನು ಎಂದು ಹೇಳಿದನು. ಮೋಶೆ ಈ ಮಾತನ್ನು ಕೇಳಿ ಕಿಡಿಕಿಡಿಯಾಗಿ ಫರೋಹನನ್ನು ಬಿಟ್ಟು ಹೊರಟು ಹೋದನು. ಹೀಗೆ ಈಗಾಗಲೇ ಸಂಭವಿಸಿದ್ದ ಇತರ ಎಲ್ಲ ಉಪದ್ರವಗಳಿಗಿಂತಲೂ ಕೆಟ್ಟದಾದ ಉಪದ್ರವವನ್ನು ಐಗುಪ್ತ ದೇಶದ ಮೇಲೆ ತರುವುದಕ್ಕೆ ದೇವರು ಹೇಗೆ ಯೋಜನೆ ಮಾಡಿಕೊಂಡನೆಂಬುದನ್ನು ನಾವು ನೋಡುತ್ತೇವೆ. ಐಗುಪ್ತದಲ್ಲಿರುವ ಪ್ರತಿಯೊಂದು ಚೊಚ್ಚಲು ಮಕ್ಕಳ ಸಾವಿನ ಅಪಾಯವನ್ನು ದೇವರು ಪ್ರಕಟಿಸಿದ್ದನು. ಎಂತಹ ಭಯಂಕರವಾದ ಉಪದ್ರವ! ಇಸ್ರಾಯೇಲ್ಯರ ಚೊಚ್ಚಲುಗಳಿಗೆ ಏನಾಗುತ್ತದೆ? ಅವು ಸಹ ಐಗುಪ್ತರ ಚೊಚ್ಚಲುಗಳೊಂದಿಗೆ ಸಾಯುತ್ತವೋ? ಖಂಡಿತವಾಗಿ ಅವು ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅರ್ಹರಾಗಿರಲಿಲ್ಲ. ಯಾಕೆಂದರೆ ಅವು ಸಹ ಐಗುಪ್ತದ ಜನರೆಲ್ಲರಂತೆ ಪಾಪಿಗಳೇ. ಹೇಗೂ ನಂಬಿಗಸ್ತನೂ ಮತ್ತು ಕನಿಕರವುಳ್ಳ ದೇವರು ಆ ಉಪದ್ರವದಿಂದ ಇಸ್ರಾಯೇಲ್ ಜನರನ್ನು ರಕ್ಷಿಸುವುದಕ್ಕೆ ಒಂದು ಯೋಜನೆಯನ್ನು ರಚಿಸಿದ್ದನು. 12ನೆಯ ಅಧ್ಯಾಯವನ್ನು ಮುಂದುವರಿಸಿ ಇಸ್ರಾಯೇಲ್ಯರು ತಮ್ಮ ಚೊಚ್ಚಲು ಮಕ್ಕಳನ್ನು ಮರಣದಿಂದ ತಪ್ಪಿಸುವುದಕ್ಕೆ ಏನು ಮಾಡಿದನೆಂಬುದನ್ನು ದೇವರು ಮೋಶೆಗೆ ಸೂಚಿಸಿದ್ದನ್ನು ಕೇಳಿಸಿಕೊಳ್ಳೋಣ. ವಾಕ್ಯವು ಹೀಗೆ ಹೇಳುತ್ತದೆ, ಯಹೋವನು ಮೋಶೆ ಆರೋನರಿಗೆ, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿಮಾಸವಾಗಿರಬೇಕು, ಇದೇ ನಿಮಗೆ ಪ್ರತಿ ವರ್ಷ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಆ ಮರಿಯು ಪೂರ್ಣಾಂಗವಾದ ಒಂದು ವರುಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ ಎರಡು ನಿಲುವುಗಳು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ, ತೊಡೆ, ಹೊಟ್ಟೆಗಳುಳ್ಳ ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೇ ತಿನ್ನಬೇಕು. ಒಂದೇ ಮನೆಯಲ್ಲಿ ಅದನ್ನು ಊಟ ಮಾಡಬೇಕು. ಅದರಲ್ಲಿ ಸ್ವಲ್ಪವನ್ನಾದರೂ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಕೂಡದು. ಆ ಪಶುವಿನ ಒಂದು ಎಲುಬನ್ನಾದರೂ ಮುರಿಯಕೂಡದು. ಈ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ, ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನೂ ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಇಲ್ಲಿಗೆ ನಿಲ್ಲಿಸೋಣ. ಮರಣದಿಂದ ಇಸ್ರಾಯೇಲರ ಚೊಚ್ಚಲು ಮಕ್ಕಳನ್ನು ರಕ್ಷಿಸುವುದಕ್ಕೆ ಮತ್ತೆ ಐಗುಪ್ತದಲ್ಲಿನ ಗುಲಾಮತನದ ಅವರ ಬಂಧನದಿಂದ ಇಸ್ರಾಯೇಲ್ ಜನರನ್ನು ಬಿಡಿಸುವುದಕ್ಕೆ ದೇವರ ನಿರ್ಣಯದ ಯೋಜನೆಯನ್ನು ನೀವು ಗಮನಿಸಿದ್ದೀರೋ? ಇದು ಒಂದು ಆಶ್ಚರ್ಯಕರವಾದ ಯೋಜನೆ. ಮನುಷ್ಯನ ರೀತಿಯ ಆಲೋಚನೆಯು ಸಂಪೂರ್ಣವಾಗಿ ಹಾಸ್ಯಾಸ್ಪದವಾದದ್ದು ಎನ್ನುವಂತಹ ಯೋಜನೆ ಇದು. ಒಂದು ಕುರಿಮರಿಯ ರಕ್ತದಿಂದ, ನಿಷ್ಕಳಂಕ ಕುರಿಮರಿಯ ರಕ್ತದಿಂದ, ತಮ್ಮ ಮನೆಗಳ ನಿಲುವು ಪಟ್ಟಿಗಳಿಗೆ ಹಚ್ಚಿದಂತಹ ರಕ್ತದಿಂದ ಅವರನ್ನು ಬಿಡಿಸುವುದಕ್ಕೆ ಆತನು ಉದ್ದೇಶಿಸಿದ್ದನು. ಕೇವಲ ಕುರಿಮರಿಯ ರಕ್ತ ಮಾತ್ರ ಅವರ ಚೊಚ್ಚಲು ಮಕ್ಕಳನ್ನು ಮರಣದಿಂದ ರಕ್ಷಿಸುವಂತದ್ದಾಗಿತ್ತು. ದೇವರು ಮೋಶೆ ಆರೋನರೊಂದಿಗೆ ಮಾತಾಡುವುದನ್ನು ಮುಗಿಸಿದ ನಂತರ ಅವರು ಇಸ್ರಾಯೇಲರ ಎಲ್ಲ ಹಿರಿಯರನ್ನು ಬಿಟ್ಟುಗೊಡಿಸಿ ಯಜ್ಞದ ಕುರಿಮರಿಯ ಕುರಿತಾಗಿ ದೇವರು ತಮಗೆ ತಿಳಿಸಿದ ಎಲ್ಲ ಸಂಗತಿಗಳನ್ನು ಅವರಿಗೆ ತಿಳಿಸಿದರು. ಮರಣದ ಉಪದ್ರವದಿಂದ ತಮ್ಮ ಚೊಚ್ಚಲು ಮಕ್ಕಳನ್ನು ರಕ್ಷಿಸುವುದಕ್ಕೆ ದೇವರು ಹೇಗೆ ಯೋಜನೆ ಮಾಡಿಕೊಂಡಿದ್ದಾನೆಂಬುದನ್ನು ಇಸ್ರಾಯೇಲರ ಹಿರಿಯರು ಕೇಳಿಸಿಕೊಂಡಾಗ ಅವರು ಅಡ್ಡಬಿದ್ದು ಕರ್ತನನ್ನು ಆರಾಧಿಸಿದರು. ಇದಾದ ನಂತರ ದೇವರು ಮೋಶೆಗೆ ಏನು ಆಜ್ಞಾಪಿಸಿದ್ದನೋ ಅದೇ ರೀತಿಯಾಗಿ ಹಿರಿಯರು ಮತ್ತು ಇಸ್ರಾಯೇಲಿನ ಜನರೆಲ್ಲರೂ ಮಾಡಿದರು. ಹಾಗಾಗಿ ವಾಕ್ಯವು ಹೇಳುವುದೇನೆಂದರೆ, ಅರ್ಧರಾತ್ರಿಯಲ್ಲಿ ಯಹೋವನು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಸೆರೆಯಲ್ಲಿದ್ದ ಬಂದಿವಾನನ ಚೊಚ್ಚಲು ಮಗನವರೆಗೂ ಐಗುಪ್ತ ದೇಶದಲ್ಲಿದ್ದ ಎಲ್ಲ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರು ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು. ಆ ಭಯಂಕರವಾದ ರಾತ್ರಿಯಲ್ಲಿ ಏನಾಯಿತೆಂಬುದನ್ನು ನೀವು ಕೇಳಿಸಿಕೊಂಡಿರಾ? ತಾನು ಮಾಡುತ್ತೇನೆಂದು ಹೇಳಿದಂತೆಯೇ ದೇವರು ಐಗುಪ್ತ ದೇಶದ ಮೇಲೆ ನ್ಯಾಯ ತೀರಿಸಿದನು? ಹೌದು, ಆತನು ಹಾಗೆ ಮಾಡಿದನು. ಮಧ್ಯರಾತ್ರಿಯಲ್ಲಿ ಸಂಹಾರಕ ದೂತನು ಐಗುಪ್ತ ದೇಶದಲ್ಲೆಲ್ಲ ಹಾದುಹೋಗಿ ಫರೋಹನ ಚೊಚ್ಚಲು ಮಗನಿಂದ ಹಿಡಿದು ಬಂದಿವಾನನ ಚೊಚ್ಚಲು ಮಗನವರೆಗೂ ಎಲ್ಲರನ್ನೂ ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲೆಲ್ಲ ದೊಡ್ಡ ಗೋಳಾಟ ಉಂಟಾಯಿತು. ಆದರೆ ಇಸ್ರಾಯೇಲರ ಮನೆಗಳಲ್ಲಿ ಏನಾಯಿತು? ಮರಣದ ಉಪದ್ರವದಿಂದ ಅವರ ಚೊಚ್ಚಲು ಮಕ್ಕಳನ್ನು ದೇವರು ರಕ್ಷಿಸಿದನು? ನೀವು ಏನು ಅಂದುಕೊಂಡಿದ್ದೀರಿ? ನಾನು ರಕ್ತವನ್ನು ನೋಡಿದಾಗ ನಿಮ್ಮನ್ನು ದಾಟಿ ಹೋಗುವೆನು ಎಂದು ದೇವರು ಅವರಿಗೆ ವಾಗ್ದಾನ ಮಾಡಿದ್ದನು. ದೇವರು ತಮಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ತಮ್ಮ ಮನೆಯ ಬಾಗಿಲಿಗೆ ಕುರಿಮರಿಯ ರಕ್ತವನ್ನು ಹಚ್ಚಿದ್ದರು. ಇದರ ಪರಿಣಾಮವಾಗಿ ಅವರ ಚೊಚ್ಚಲುಗಳಲ್ಲಿ ಯಾವುದೂ ಮರಣ ಹೊಂದಲಿಲ್ಲ. ಹೇಗೂ ಐಗುಪ್ತರ ಮನೆಗಳಲ್ಲಿ ಪ್ರತಿಯೊಂದು ಚೊಚ್ಚಲುಗಳು ಸತ್ತು ಹೋದವು. ಯಾಕೆಂದರೆ ಅವರು ಕುರಿಮರಿಯ ರಕ್ತದ ದಾರಿಯಾಗಿರುವ ಬಿಡುಗಡೆಯ ದೇವರ ದಾರಿಯಲ್ಲಿ ಪಾಲನ್ನು ತೆಗೆದುಕೊಳ್ಳಲಿಲ್ಲ. ಹಾಗಾಗಿ ವಾಕ್ಯವು ಹೀಗೆ ಹೇಳುತ್ತದೆ, ಫರೋಹನು ಆ ರಾತ್ರಿಯಲ್ಲಿ ಮೋಶೆ ಆರೋನರನ್ನು ಕರೆಸಿ, ನೀವು ಇಸ್ರಾಯೇಲರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ಯಹೋವನನ್ನು ಆರಾಧಿಸಿರಿ. ನೀವು ಕೇಳಿಕೊಂಡಂತೆ ನಿಮ್ಮ ಕುರಿದನಗಳನ್ನು ತೆಗೆದುಕೊಂಡು ಹೋಗಬಹುದು. ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಅಂದನು. ಐಗುಪ್ತರು ನಾವೆಲ್ಲರೂ ಸಾಯುತ್ತೇವಲ್ಲ ಅಂದುಕೊಂಡು ಇಸ್ರಾಯೇಲರನ್ನು ತಮ್ಮ ದೇಶದಿಂದ ತ್ವರೆಯಾಗಿ ಕಳುಹಿಸಿಬಿಡುವುದಕ್ಕೆ ಅಪೇಕ್ಷೆಪಟ್ಟು ಅವರನ್ನು ಬಲವಂತಪಡಿಸಿದರು. ಕೊನೆಗೆ ಫರೋಹನು ಬೇರೆ ಆಯ್ಕೆಯಿಲ್ಲದೆ ಶರಣಾಗತನಾಗಿ ಇಸ್ರಾಯೇಲರನ್ನು ಹೋಗುವುದಕ್ಕೆ ಬಿಟ್ಟನು. ಈ ಮೊದಲು ಫರೋಹನು ಹೇಗೆ ಮೋಶೆ ಆರೋನರಿಗೆ, ಯಹೋವನೆಂಬವನು ಯಾರು, ನಾನು ಅವನಿಗೆ ವಿಧೇಯನಾಗಿ ಇಸ್ರಾಯೇಲರನ್ನು ಹೋಗಗೊಡಿಸಬೇಕೋ, ಯಹೋವನೆಂಬವನು ಯಾರೋ ನನಗೆ ಗೊತ್ತಿಲ್ಲ, ನಾನು ಇಸ್ರಾಯೇಲರನ್ನು ಹೋಗೊಡಿಸುವುದಿಲ್ಲ ಎಂಬುದಾಗಿ ಹೇಳಿದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಆದರೆ ಕೊನೆಗೆ ಫರೋಹನು ಮತ್ತು ಎಲ್ಲ ಐಗುಪ್ತರು, ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರು ಸರ್ವಶಕ್ತನಾದ ದೇವರೆಂಬುದಾಗಿ ಮತ್ತು ತಮ್ಮ ವಿಗ್ರಹಗಳು ಕಲ್ಲು ಮರದ ದೇವರುಗಳು ಮತ್ತು ಮಂತ್ರಗಾರರುಗಳಿಂತಲೂ ಹೆಚ್ಚು ಶಕ್ತಿವಂತನೆಂಬುದನ್ನು ಕಡ್ಡಾಯವಾಗಿ ಒಪ್ಪಿಕೊಳ್ಳಬೇಕಾಯಿತು. ಒಂದು ಮೊಟ್ಟೆಯೂ ಒಂದು ಬಂಡೆಯೊಂದಿಗೆ ಹೋರಾಡೋದಕ್ಕಾಗುವುದಿಲ್ಲ. ಯಾರೊಬ್ಬರೂ ದೇವರೊಂದಿಗೆ ಹೋರಾಡಿ ಗೆಲ್ಲುವುದಕ್ಕಾಗುವುದಿಲ್ಲ. ಈ ರಾತ್ರಿಯಲ್ಲಿ ಇಸ್ರಾಯೇಲ್ಯರು ಐಗುಪ್ತದಿಂದ ತಮ್ಮ ನಿರ್ಗಮನವನ್ನು ಪ್ರಾರಂಭಿಸಿ ಐಗುಪ್ತರು ತಮಗೆ ಕೊಟ್ಟ ಅಪಾರ ಸಂಪತ್ತಿನೊಂದಿಗೆ ಹೊರಟರು. ವಾಕ್ಯವು ಹೇಳುವುದೇನೆಂದರೆ, ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನು ಸುಲುಕೊಂಡರು. ಇಸ್ರಾಯೇಲರು ಐಗುಪ್ತದಲ್ಲಿ ವಾಸವಾದದ್ದು 430 ವರ್ಷ. 100 ವರ್ಷಗಳ ಹಿಂದೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು ದೇವರು ನೆರವೇರಿಸುವುದಕ್ಕೆ ಇದೆಲ್ಲವೂ ಸಂಭವಿಸಿತು. ಅದೇನೆಂದರೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ಈ ದಿನ ನಾವು ನೋಡಿದ ಕಥೆಯು ಪಸ್ಕ ಎಂದು ಕರೆಯಲ್ಪಡುತ್ತದೆ. ಇದು ಬಚ್ಚಿಟ್ಟ ಸಂಪತ್ತಿನಿಂದ ತುಂಬಿರುವಂತ ಆಳವಾದ ಮತ್ತು ಅಗಲವಾದ ಒಂದು ಸಾಗರದಂತಿರುವುದು. ಪಸ್ಕದ ಕಥೆಯ ಕುರಿತಾಗಿ ನಾವು ಹೇಳಬೇಕಾದದ್ದು ಇನ್ನೂ ಬಹಳವಿದೆ. ನಿಜವಾಗಿಯೂ ಈ ಕಥೆಯಲ್ಲಿ ಒಳಗೊಂಡಿರುವ ಎಲ್ಲ ಸತ್ಯಗಳನ್ನು ಹೇಳುವುದಕ್ಕೆ ನಮಗೆ ಸಮಯವಿಲ್ಲ. ಹೇಗೂ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದಂಥ ತುಂಬಾ ಪ್ರಾಮುಖ್ಯವಾದ ಸತ್ಯ ಒಂದಿದೆ. ಇದು ದೇವರು ಇಸ್ರಾಯೇಲರಿಗೆ ಮಾಡಿದ ವಾಗ್ದಾನ. ನಾನು ರಕ್ತವನ್ನು ನೋಡಿದಾಗ ಮುಂದಕ್ಕೆ ದಾಟಿ ಹೋಗುವೆನು. ಐಗುಪ್ತ ಜನರೊಂದಿಗೆ ಇಸ್ರಾಯೇಲರ ಚೊಚ್ಚಲು ಮಕ್ಕಳು ಯಾಕೆ ಸತ್ತು ಹೋಗಲಿಲ್ಲ? ಅವರು ಸತ್ತು ಹೋಗಲಿಲ್ಲ ಯಾಕೆಂದರೆ, ದೇವರು ಒಂದು ಕುರಿಮರಿಯ ರಕ್ತದ ಮೂಲಕವಾಗಿ ಅವರಿಗೆ ರಕ್ಷಣೆಯ ಮಾರ್ಗವನ್ನು ತೆರೆದಿದ್ದನು. ಕುರಿಮರಿಯ ರಕ್ತದಿಂದ ಹಚ್ಚಲ್ಪಟ್ಟಂತಹ ಬಾಗಿಲುಗಳ ಪ್ರತಿಯೊಂದು ಮನೆಯ ಚೊಚ್ಚಲುಗಳು ಮರಣದಿಂದ ರಕ್ಷಿಸಲ್ಪಡುತ್ತವೆ. ಆದರೆ ಬಾಗಿಲಿಗೆ ರಕ್ತ ಹಚ್ಚಲ್ಪಡದಿರುವ ಮನೆಯಲ್ಲಿರುವ ಚೊಚ್ಚಲುಗಳು ಸಾಯುತ್ತವೆಂದು ದೇವರು ವಿಧಿಸಿದ್ದನು. ಒಂದು ವೇಳೆ ಇಸ್ರಾಯೇಲರ ಚೊಚ್ಚಲುಗಳೊಳಗೆ ಒಬ್ಬ ಯವನಸ್ಥನು ತನ್ನ ತಂದೆಗೆ ಪ್ರಶ್ನೆ ಮಾಡುತ್ತಾ, ಅಪ್ಪ, ನಮ್ಮ ಮುಗ್ಧ ಕುರಿಮರಿಯು ಯಾಕೆ ಸಾಯಬೇಕು ಎಂದು ಕೇಳಿದರೆ, ಆ ತಂದೆಯು ಈ ರೀತಿಯಾಗಿ ಹೇಳಬಹುದು, ನನ್ನ ಮಗನೇ, ನಿನಗೆ ಗೊತ್ತಿರುವಂತೆ ದೇಶದಲ್ಲಿರುವ ಪ್ರತಿಯೊಬ್ಬ ಚೊಚ್ಚಲು ಮಗನು ದೋಷಿಯಾಗಿದ್ದಾನೆ. ನಮ್ಮ ಪಾಪಗಳ ಕಾರಣದಿಂದ ನಾವು ದೇವರ ನ್ಯಾಯ ತೀರ್ಪಿಗೆ ಅರ್ಹರಾಗಿದ್ದೇವೆ. ಹೇಗೂ ದೇವರು ತನ್ನ ಕರುಣೆಯಲ್ಲಿ ನಾವು ಒಂದು ನಿಷ್ಕಳಂಕವಾದ ಕುರಿಮರಿಯನ್ನು ಯಜ್ಞವಾಗಿ ಸಮರ್ಪಿಸಿ ಅದರ ರಕ್ತವನ್ನು ಬಾಗಿಲಿಗೆ ಹಚ್ಚಿದರೆ ಉಪದ್ರವವು ನಮ್ಮನ್ನು ಹೊಡೆಯುವುದಿಲ್ಲ ಎಂದು ಹೇಳಿದ್ದಾನೆ. ಕುರಿಮರಿಯು ಸಾಯಲೇಬೇಕು, ಯಾಕೆಂದರೆ ಪಾಪದ ಸಂಬಳ ಮರಣ. ದೇವರು ನೀತಿವಂತನು ಮತ್ತು ನಮ್ಮ ಪಾಪವನ್ನು ಆತನು ಸುಮ್ಮನೆ ಉದಾಸೀನ ಮಾಡುವುದಿಲ್ಲ. ಕುರಿಮರಿಯು ನಿನಗೆ ಬದಲಾಗಿ ಕೊಡಲ್ಪಡುತ್ತದೆ. ನಮ್ಮ ಪೂರ್ವಿಕನಾದ ಅಬ್ರಹಾಮನು ತನ್ನ ಮಗನಿಗೆ ಬದಲಾಗಿ ಟಗರನ್ನು ಸಮರ್ಪಿಸಿದಂತೆ ನಾವು ನಿನ್ನ ಜಾಗದಲ್ಲಿ ಅದನ್ನು ಯಜ್ಞ ಮಾಡುತ್ತೇವೆ. ನಮ್ಮ ದೇವರು ನೀತಿವಂತನು ಮತ್ತು ಪಾಪವನ್ನು ಹಗುರವಾಗಿ ತೆಗೆದುಕೊಳ್ಳುವನಲ್ಲ. ನಮಗೆ ಅವನು ಹೇಳಿದ ಮಾತು ಸ್ಪಷ್ಟವಾಗಿದೆ. ನಮ್ಮ ಮನೆ ಬಾಗಿಲುಗಳ ನಿಲುವು ಪಟ್ಟಿಗಳ ಮೇಲೆ ರಕ್ತವು ಹಚ್ಚಲ್ಪಟ್ಟಿದ್ದರೆ ಮಾತ್ರ ಆತನು ನಮ್ಮ ಮನೆಯನ್ನು ದಾಟಿ ಮುಂದಕ್ಕೆ ಹೋಗುತ್ತಾನೆ. ಪ್ರಿಯ ಸ್ನೇಹಿತರೆ, ಈ ದಿನ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ಐಗುಪ್ತರ ಮತ್ತು ಇಸ್ರಾಯೇಲರ ಚೊಚ್ಚಲು ಮಕ್ಕಳ ಹಾಗೆ ದೇವರ ಮುಂದೆ ಆದಾಮನ ಎಲ್ಲ ಸಂತತಿಯವರು ಇದ್ದಾರೆ. ನಾವು ಪ್ರತಿಯೊಬ್ಬರೂ ಮರಣ ಹೊಂದಿ ದೇವರ ನೀತಿಯುಳ್ಳ ನ್ಯಾಯ ತೀರ್ಪನ್ನು ಎದುರಿಸುವಂತೆ ದೇವರು ಪರಿಶುದ್ಧ ಧರ್ಮಶಾಸ್ತ್ರವು ನಮಗೆ ಶಿಕ್ಷೆ ವಿಧಿಸುತ್ತದೆ. ಅದಕ್ಕಾಗಿಯೇ ವಾಕ್ಯವು ಹೇಳುವುದೇನೆಂದರೆ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಪಾಪದ ಸಂಬಳವು ನಿತ್ಯವಾದ ಶಿಕ್ಷೆಯಾಗಿದೆ. ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯನಾಶನವೆಂಬ ದಂಡನೆಯನ್ನು ಅನುಭವಿಸುವರು. ಹಾಗಾದರೆ ರಕ್ಷಿಸಲ್ಪಡುವುದಕ್ಕೆ ನಾವು ಏನು ಮಾಡಬೇಕು? ಆತನ ನೀತಿವಂತಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳದೆ ಪಾಪಿಗಳನ್ನು ಅವರ ಪಾಪಗಳಿಂದ ದೇವರು ಹೇಗೆ ರಕ್ಷಿಸುತ್ತಾನೆ? ಈ ದಿನ ನಾವು ಇದನ್ನು ತುಂಬಾ ದೀರ್ಘವಾಗಿ ತೆಗೆದುಕೊಂಡು ಹೋಗುವುದಿಲ್ಲ. ಆದರೆ ನಾವು ತಿಳಿದುಕೊಳ್ಳಬೇಕಾದ ಅಗತ್ಯ ಇದಾಗಿದೆ. ಏನೆಂದರೆ, ಮರಣದ ಉಪದ್ರವದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇಸ್ರಾಯೇಲರು ಯಜ್ಞ ಮಾಡಿದಂಥ ಕುರಿಮರಿಗಳು ಆದಾಮನ ಸಂತತಿಯವರೆಲ್ಲರಿಗೂ ಪಾಪದ ಸಾಲವನ್ನು ಸಂದಾಯ ಮಾಡುವುದಕ್ಕೆ ತನ್ನ ರಕ್ತವನ್ನು ಸುರಿಸಲು ಬರುವುದಕ್ಕಿದ್ದ ವಿಮೋಚಕನ ಸಂಕೇತವಾಗಿದ್ದವು. ಆ ವಿಮೋಚಕನಿಗೆ ಸಂಬಂಧಿಸಿದಂತೆ ವಾಕ್ಯವು ಹೇಳುವುದೇನೆಂದರೆ, ಕ್ರಿಸ್ತನೂ ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದಿದೆ, ಅದೇನೆಂದರೆ ಕ್ರಿಸ್ತನೇ. ಈ ಪ್ರಕಾರ ಮರಣದಿಂದ ನಮ್ಮ ಚೊಚ್ಚಲು ಮಕ್ಕಳನ್ನು ರಕ್ಷಿಸುವುದಕ್ಕೆ ಇಸ್ರಾಯೇಲರು ತಮ್ಮ ಮನೆ ಬಾಗಿಲುಗಳಿಗೆ ಹಚ್ಚಿದ ಕುರಿಮರಿಯ ರಕ್ತವು ಒಂದು ನಿದರ್ಶನವಾಗಿದೆ. ಇದು ಶಿಲುಬೆಯ ಮೇಲೆ ಲೋಕದ ರಕ್ಷಕನು ಸುರಿಸಿದಂತಹ ರಕ್ತದ ಚಿತ್ರಣವನ್ನು ಕೊಡುತ್ತದೆ. ಆದ್ದರಿಂದ ಆತನನ್ನು ನಂಬುವ ಯಾವನಾದರೂ ದೇವರ ಶಾಶ್ವತವಾದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಶಕ್ತನಾಗುತ್ತಾನೆ. ನಿಮ್ಮ ವಿಷಯವೇನು? ವಿಮೋಚಕನ ರಕ್ತದ ಕುರಿತಾಗಿ ಪ್ರವಾದಿಗಳ ಬರವಣಿಗೆಯಲ್ಲಿ ಏನಿದೆ ಎಂಬುದನ್ನು ನಿಮಗೆ ಗೊತ್ತಾ? ವಿಮೋಚಕನು ತನ್ನ ರಕ್ತವನ್ನು ಸುರಿಸಿದ್ದರಿಂದ ದೇವರು ತನ್ನ ನೀತಿವಂತಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳದೆ ನಿನ್ನನ್ನು ಮತ್ತು ನಿನ್ನ ಪಾಪಗಳನ್ನು ಕ್ಷಮಿಸುವುದಕ್ಕೆ ಆತನು ಶಕ್ತನಾದನು. ನರಕದ ಶಿಕ್ಷೆಯಿಂದ ನಿನ್ನನ್ನು ತಪ್ಪಿಸಿ ದೇವರ ಪ್ರಸನ್ನತೆಯಲ್ಲಿ ಎಂದೆಂದಿಗೂ ನಿನಗೆ ಒಂದು ಸ್ಥಳದ ಖಾತರಿಯನ್ನು ಕೊಡುವುದಕ್ಕೆ ಶಕ್ತವಾಗಿರುವಂತೆ ರಕ್ತದ ಕುರಿತಾಗಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ನೀವು ನಂಬುತ್ತೀರೋ? ನ್ಯಾಯ ತೀರ್ಪಿನ ದಿನದಲ್ಲಿ ದೇವರ ಭಯಂಕರವಾದ ತೀರ್ಪು ನಿಮ್ಮನ್ನು ದಾಟಿ ಹೋಗುತ್ತದೋ, ಅಥವಾ ಐಗುಪ್ತರ ಮೇಲೆ ಬಿದ್ದ ಹಾಗೆ ನಿಮ್ಮ ಮೇಲೆಯೂ ಇದು ಬೀಳುತ್ತದೋ? ಸ್ನೇಹಿತರೆ, ನಮ್ಮ ಸಮಯ ಮುಗಿಯಿತು. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಮುಂದಿನ ಕಾರ್ಯಕ್ರಮದಲ್ಲಿ ದೇವರ ಚಿತ್ತವಾದರೆ ನಾವು ಇಸ್ರಾಯೇಲರ ಕಥೆಯನ್ನು ಮುಂದುವರಿಸಿ ದೇವರು ಸಮುದ್ರದ ಮಧ್ಯದಲ್ಲಿ ಹೇಗೆ ದಾರಿಯನ್ನು ತೆರೆದನೆಂಬುದನ್ನು ನೋಡುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ಆತನು ಇಸ್ರಾಯೇಲರಿಗೆ ಮಾಡಿದಂಥ ಮಾತುಗಳ ಆಳವಾದ ಅರ್ಥವನ್ನು ನಿಮ್ಮ ಹೃದಯಗಳಲ್ಲಿ ಪ್ರಕಟಪಡಿಸಲಿ. ಆ ಮಾತೇನೆಂದರೆ, ನಾನು ರಕ್ತವನ್ನು ನೋಡಿದಾಗ ನಿಮ್ಮ ಮನೆಯನ್ನು ನಾನು ದಾಟು ಹೋಗುತ್ತೇನೆ. ವಿಮೋಚನಾ ಕಾಂಡ 12:13. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು SMS ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸ್ಕೊಡಬಹುದು. ಧನ್ಯವಾದಗಳು.
ಕಾರ್ಗತ್ತನಾದ ಈ ಲೋಕ ಪಕ್ಕದಲ್ಲಿ